प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्ति सन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे वामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಶ್ರೀಮದ್ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ವಿಶೇಷ ರೀತಿಯಲ್ಲಿ ದಾನ, ಕರ್ಮ ಮತ್ತು ಕರ್ತೃ ಈ ಮೂರರ ಪ್ರಭೇದವನ್ನು ತಿಳಿಸಿ ಸಾತ್ವಿಕ ಜ್ಞಾನ, ತಾಮಸ ಜ್ಞಾನ, ರಾಜಸ ಜ್ಞಾನ, ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ, ಸಾತ್ವಿಕ ಕರ್ತ, ರಾಜಸ ಕರ್ತ ಮತ್ತು ತಾಮಸ ಕರ್ತ ಇಷ್ಟರ ವಿಭಾಗವನ್ನು ತಿಳಿಸಿಬಿಟ್ಟು ಇನ್ನು ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ. ಇದು ಮುಂದಿನ ಮಾತು. ಧೃತಿ ಮತ್ತು ಬುದ್ಧಿ, ಬುದ್ಧಿ ಮತ್ತು ಧೃತಿ ಇವೂ ಸಹ ರಾಜಸ, ತಾಮಸ, ಸಾತ್ವಿಕ ಅನ್ನೋ ಪ್ರಭೇದದಿಂದ ಮೂರು ಮೂರಾಗಿ ಉಂಟು. ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳುತ್ತಾನೆ. ಇದು ಇನ್ನೊಂದು ಮುಖ್ಯವಾದ ಪ್ರಭೇದ. ಸಾಮಾನ್ಯವಾಗಿ ಮನುಷ್ಯನನ್ನು ಹೇಳಬೇಕಾದರೆ ಬುದ್ಧಿವಂತ ದಡ್ಡ ಇಷ್ಟು ಹೇಳೋದು ಪದ್ಧತಿ. ಆದರೆ ಬುದ್ಧಿ ಇದ್ರೆ ಸಾಲದು. ಆ ಬುದ್ಧಿಯಲ್ಲೂ ಕೂಡ ಸಾತ್ವಿಕ ಬುದ್ಧಿ ಮಾತ್ರ ತಾರಕನೇ ಹೊರತು ಉಳಿದ ಬುದ್ಧಿಗಳು ತಾರಕ ಅಲ್ಲ. ಅದನ್ನ ವಿಶ್ಲೇಷಣೆ ಮಾಡತಕ್ಕಂಥದ್ದು. ಅದರಿಂದ ಬರೀ ಬುದ್ಧಿ ಕೊಡು, ಬರೀ ಬುದ್ಧಿ ಕೊಡು ಅಂದ್ರೆ ಅರ್ಥ ಇಲ್ಲ. ಆ ಬುದ್ಧಿ ಸಾತ್ವಿಕವಾದ ಬುದ್ಧಿಯಾಗಬೇಕು. ಯಾವನು ಸಾತ್ವಿಕ ಕರ್ತೃವಾಗಿರುತ್ತಾನೆ ಅವನಿಗೆ ಸಾತ್ವಿಕ ಬುದ್ಧಿ ಇರುತ್ತದೆ. ಯಾವನಿಗೆ ಸಾತ್ವಿಕ ಬುದ್ಧಿ ಇರುತ್ತೆ ಅವನು ಸಾತ್ವಿಕ ಕರ್ಮವನ್ನು ಮಾಡುತ್ತಾನೆ. ಈ ರೀತಿ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಯಾವ ಹಂತದಲ್ಲಿ ಅವನು ಸಾತ್ವಿಕತೆಯನ್ನು ಕಳ್ಕೊಳ್ತಾನೋ ಆ ಹಂತದಲ್ಲಿ ಪತನ ನಿಶ್ಚಿತ. ಹಾಗಿದ್ರೆ ಸಾತ್ವಿಕ ಬುದ್ಧಿ ಅಂದ್ರೆ ಏನು? ಭಗವಂತ ಅದನ್ನು ಬಿಡಿಸಿ ಹೇಳುತ್ತಾನೆ. ಯಯಾ ಧರ್ಮಂ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ತಾ ಬುದ್ಧಿ ಪಾರ್ಥ ಸಾತ್ವಿಕಿ. ಇದು ಮೊದಲನೇ ಲಕ್ಷಣ. ಸಾತ್ವಿಕ ಬುದ್ಧಿಯ ಲಕ್ಷಣ ಏನು ಅಂದ್ರೆ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಸಾ ಬುದ್ಧಿ ಪಾರ್ಥ ಸಾತ್ವಿಕಿ. ಇಷ್ಟನ್ನು ತಿಳ್ಕೊಂಡ್ರೆ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಬುದ್ಧಿಯ ಕೆಲಸ ತಿಳಿಸಿಕೊಡೋದು. ಬುದ್ಧತೆ ಅನಯಾಯಿತಿ ಬುದ್ಧಿ ಅಂತ ಅದಕ್ಕೆ ಅರ್ಥ. ಯಾವುದು ತಿಳಿಸಿಕೊಡುತ್ತೋ ಅದು ಬುದ್ಧಿ, ಯಾವುದು ಜ್ಞಾಪಿಸಿಕೊಂಡಿರ್ತೋ ಅದು ಮನಸ್ಸು. ಇದರೊಳಗಿನ ಮನಸ್ಸಿನೊಳಗೆ ಅನೇಕ ಪ್ರಭೇದಗಳು. ಜ್ಞಾಪಿಸಿಕೊಂಡ್ರೆ ಮನಸ್ಸು, ಅದನ್ನು ತಿಳಿಸಿಕೊಟ್ರೆ ಬುದ್ಧಿ, ಅದನ್ನು ಇಂಟರ್ಪ್ರಿಟ್ ಮಾಡಿಬಿಟ್ರೆ ಅದಕ್ಕೆ ಪ್ರತಿಭೆ ಅಂತ ಹೆಸರದೆ ಪ್ರತಿಭೆಯ. ಬಹುಕಾಲ ಮನಸ್ಸಲ್ಲಿ ಉಳ್ಕೊಂಡ್ರೆ ಚಿತ್ತ ಅಂತ ಕರೀತಾರೆ. ಮನಸ್ಸು ಅನೇಕ ಪ್ರಭೇದಗಳು ಉಂಟು. ಅನೇಕರಿಗೆ ಮನಸ್ಸು, ಬುದ್ಧಿ, ಈ ಚಿತ್ತ, ಈ ಒಂದು ಇನ್ನೊಂದು ಚೇತನ ಅಂತ ಬೇರೆ ಉಂಟು. ಇಂದ್ರಿಯಾಣಾಂ ಅಸ್ಮಿ ಚೇತನ ಮನಸ್ಜಾಸ್ತಿ ಅಂತ ಹೇಳಿದ ಮೇಲೆ ಭೂತಾನಾಂ ಅಸ್ಮಿ ಚೇತನ ಅಂತ ಈ ವಿಭೂತಿ ಯೋಗದಲ್ಲಿ ಪರಮಾತ್ಮ ಹೇಳಿದ್ದಾನೆ. ಚೇತನ ಅಂತ ಬೇರೆ ಇದೆ. ಚೇತನ ಅಂದ್ರೆ ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ, ಅದನ್ನು ಕೋಶವನ್ನು ಕೊಟ್ಟು ಆಚಾರ್ಯ ಅರ್ಥವನ್ನು ಹೇಳ್ತಾರೆ. ಬರೀ ಸ್ಮರಣ ಶಕ್ತಿ ಬೇರೆ, ಬಹುಸ್ಮರಣ ಶಕ್ತಿ ಬೇರೆ. ಅನೇಕ ವಿಷಯಗಳನ್ನು ಜ್ಞಾಪಕ ಇಟ್ಟುಕೊಳ್ಳೋದು, ಒಟ್ಟಿಗೆ ಜ್ಞಾಪಕ ಇಟ್ಟುಕೊಳ್ಳೋದು, ದೀರ್ಘಕಾಲ ಜ್ಞಾಪಕ ಇಟ್ಟುಕೊಳ್ಳೋದು, ಅದೆಲ್ಲ ವಿಶೇಷವಾದಂತಹ ಗುಣ. ಅದು ಇನ್ನು ಸಾಮಾನ್ಯವಾದ ಮೆಮೊರಿ ಬೇರೆ, ಅದಕ್ಕೆ ಬರೀ ಮನಸ್ಸಿದ್ರೆ ಸಾಕು. ಅದಕ್ಕೆ ಮನಸ್ಸು, ಬುದ್ಧಿ, ಚಿತ್ತ, ಚೇತನ ಇವೆಲ್ಲ ಕೂಡ ಮನಸ್ಸಿನ ಕಂಪಾರ್ಟ್ಮೆಂಟ್ಸ್. ಈಗ ತಿಳಿಸಿಕೊಡೋದು ಬುದ್ಧಿ ಅಂತ ಹೇಳಿದ ಮೇಲೆ ಏನ್ ತಿಳಿಸಿಕೊಟ್ರೆ ಸಾತ್ವಿಕ ಬುದ್ಧಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಪ್ರವೃತ್ತಿಂಚ ನಿವೃತ್ತಿಂಚ. ಪ್ರವೃತ್ತಿ ಯಾವುದರಿಂದ, ನಿವೃತ್ತಿ ಯಾವುದರಿಂದ? ಕಾರ್ಯಾಕಾರ್ಯೇ ಭಯಾಭಯೇ. ಕಾರ್ಯ ಯಾವುದರಿಂದ ಮತ್ತು ಅಕಾರ್ಯ ಯಾವುದರಿಂದ? ಭಯ ಮತ್ತು ಅಭಯ ಇವು ಯಾರಿಂದ? ಬಂಧಂ ಮೋಕ್ಷಂ, ಬಂಧ ಯಾವುದನ್ನ ಅಂತ ತಿಳ್ಕೊಳ್ತಾನೆ, ಮೋಕ್ಷವನ್ನು ತಿಳ್ಕೊಳ್ಳುತ್ತಾನೆ. ಇಷ್ಟನ್ನು ತಿಳ್ಕೊಂಡ್ರೆ ಆ ಬುದ್ಧಿಯನ್ನ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಪ್ರವೃತ್ತಿ ನಿವೃತ್ತಿ, ಈ ಜಗತ್ತಿನ ಪ್ರವೃತ್ತಿ ಯಾರಿಂದ ಆಗಿದೆ ಇನ್ನು ತಿಳ್ಕೊಳ್ಳದೆ ಹೋದ್ರೆ ಅದು ಬುದ್ಧಿವಂತನೇ ಅಲ್ಲ. ನಿವೃತ್ತಿ, ಈ ಪ್ರತಿಯೊಂದು ಕೆಲಸ, ಪ್ರಾಣಿಗಳ ಕೆಲಸ ಯಾರಿಂದ ಆಗ್ತಾ ಇದೆ, ಈ ಜಗತ್ತು ಯಾರಿಂದ ಸೃಷ್ಟಿಯಾಗಿದೆ, ಯಾರಿಂದ ನಾಶ ಹೊಂದುತ್ತೆ, ಇಷ್ಟೆಲ್ಲ ತಿಳುವಳಿಕೆ ಇದ್ರೆ ಆ ಬುದ್ಧಿಯನ್ನ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಇವತ್ತು ಕಾನ್ಸೆಪ್ಟೇ ಇಲ್ಲ ಜನಗಳಿಗೆ, ನಾನ್ಯಾರು, ಎಲ್ಲಿಂದ ಬಂದೆ, ಮುಂದೇನು ಯೋಚನೆ ಮಾಡಲಿಲ್ಲ ಮನುಷ್ಯ. ಎಲ್ಲಿಂದ ಬಂದೆ, ಮುಂದೆತ್ತ ಪಯಣ, ಇಲ್ಲಿ ನಿನಗೆಷ್ಟು ದಿನ ವಾಲಸ್ಯ ಮರುಳೆ, ಕನಕದಾಸರ ಮಾತಿನಲ್ಲಿ ಮನುಷ್ಯನ ಅತ್ಯಂತ ಮೂಲಭೂತವಾದ ಚಿಂತನ ಕ್ರಮ ಯಾವುದಾಗಿರಬೇಕು ಅನ್ನೋದನ್ನು ತಿಳಿಸ್ತಾರೆ. ಅದು ಯೋಚನೆ ಮಾಡಿಲ್ಲ. ಜನ ಬರ್ತಾರೆ ಹೋಗ್ತಾರೆ, ಎಲ್ಲಿಂದ ಬಂದರು, ಹೇಗೆ ಬಂದರು, ಎಲ್ಲ ಒಂದೇ ರೀತಿ ಯಾಕಿಲ್ಲ, ಯಾಕೊಬ್ಬನು ಶ್ರೀಮಂತ, ಯಾಕೊಬ್ಬನು ಬಡವ, ಯಾಕೊಬ್ಬನು ಬುದ್ಧಿವಂತ, ಯಾಕೊಬ್ಬನು ದರಿದ್ರ, ಯಾಕೊಬ್ಬನು ಭಾರಿ ಭಾರಿ ಸಂಪನ್ನ, ಅಗಾಧವಾದ ಐಶ್ವರ್ಯ ಹೊಂದಿದ್ದಾನೆ, ಯಾಕೆ ಬುಡದವ್ರಿಗೆ ಅದಿಲ್ಲ, ಇದೆಲ್ಲ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಮನುಷ್ಯ. ತಾನಾಯ್ತು, ತನ್ನ ಕೆಲಸ ಆಯ್ತು. ಕೆಲವು ಎಷ್ಟೋ ಜನಗಳಿಗೆ ಅಕ್ಕಪಕ್ಕದ ಪರಿಚಯ ಕೂಡ ಏನಿರೋದಿಲ್ಲ. ಇವತ್ತು ಏನಾಗ್ತಾ ಇದೆ ಹೊರಗೇನೆ ಎಚ್ಚರ ಕೂಡ ಇರೋದಿಲ್ಲ. ಉಂಡ ತಿಂದ ಮಲಗಿದ ಅಂತ ಹೇಳ್ತಾರಲ್ಲ ದಾಸರು, ಬೈ ಬೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಇದು ಜೀವನ ಅಲ್ಲ ಅಂತ ಹೇಳುತ್ತಾರೆ. ಇದನ್ನು ಮಾಡಲಿಕ್ಕೆ ಪಶು ಪಕ್ಷಿಗಳು ಸಾಕು, ಮನುಷ್ಯ ಜನ್ಮ ಯಾತಕ್ಕೆ ಇದಕ್ಕೆಲ್ಲ, ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಅನಿಸ್ಕೋಬೇಕು ಅದಕ್ಕೆ. ಇದನ್ನು ಸಾಧನೆ ಮಾಡಬೇಕು. ಪ್ರವೃತ್ತಿಂಚ ಎಷ್ಟೋ ಜನ ಇರ್ತಾರೆ, ಬರೀ ಪಾಸ್ ಆಗಿಬಿಟ್ರೆ ಸಾಲದು, ಫಸ್ಟ್ ಕ್ಲಾಸ್ ಬರಬೇಕು ಅಂತ ಹೇಳುತ್ತಾರೆ. ಆ ಥರ ಬರೀ ಫಸ್ಟ್ ಕ್ಲಾಸ್ ಬಂದ್ರೆ ಸಾಲದು, ಫಸ್ಟ್ ರ್ಯಾಂಕ್ ಆಗಬೇಕು, ಇನ್ನು ಅವನಿಗೂ ಸಾಲದು, ರೆಕಾರ್ಡಲ್ಲಿ ಆಗಬೇಕು ಮತ್ತೆ ಅವನಿಗೆ. ಫಸ್ಟ್ ರ್ಯಾಂಕಲ್ಲಿ ಎಷ್ಟೋ ಜನ ತಗೊಂಡಿರ್ತಾರೆ, ಎಷ್ಟು ಈ ಮಟ್ಟದ ಮಾರ್ಕ್ಸ್ ಯಾರು ತಗೊಂಡಿಲ್ಲ ಅಂತ ಆಗಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಸಾಧನೆಯ ಗುರಿ ಉನ್ನತವಾಗ್ತಾ ಹೋಗುದು. ಅತ್ಯುನ್ನತವಾದ ಗುರಿ ಯಾವುದು ಅಂದ್ರೆ ಪ್ರವೃತ್ತಿ. ಜಗತ್ತಿನ ಸಕಲ ಆಗು ಹೋಗುಗಳು ಯಾರಿಂದ ಆಗ್ತಾ ಇವೆ? ಓಂ ಜನ್ಮಾದ್ಯಸ್ಯ ತಃ ಓಂ ಬ್ರಹ್ಮಸೂತ್ರ, ಅದನ್ನ ತಿಳ್ಕೊಡ್ತಾನಲ್ಲ ಅವನನ್ನ ಸಾತ್ವಿಕ ಬುದ್ಧಿ ಅವನು ಅಂತ. ಈ ಬುದ್ಧಿ ಸಾತ್ವಿಕ ಬುದ್ಧಿ. ನಿವೃತ್ತಿಂ, ಜಗತ್ತಿನ ವಿನಾಶ ಯಾರಿಂದ? ಅದು ಗೊತ್ತಿಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಎಷ್ಟೋ ಸಮಸ್ಯೆ ಇದೆ. ಈ ರೋಗಕ್ಕೆ ಯಾವ ಔಷಧಿ, ಯಾವ ಡಾಕ್ಟರ್ ಔಷಧಿ ಕೊಡ್ತಾನೆ? ಹುಡುಕೊಂಡು ಹೋಗ್ತಾರೆ ನೋಡಿ. ಆ ಥರ ಹಾರ್ಟ್ಗೆ ಬೇರೆ, ಇದಕ್ಕೆ ಬೇರೆ, ಬ್ರೈನ್ಗೆ ಬೇರೆ, ಕೈಕಾಲುಗಳಿಗೆ ಬೇರೆ, ಕ್ಯಾನ್ಸರಿಗೆ ಬೇರೆ, ಟಿಬಿಗೆ ಬೇರೆ ಅಂತ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅದು ಗೊತ್ತಿಲ್ಲ ಎಲ್ಲ ಹೋಗ್ಬಿಟ್ರೆ. ಬರೀ ನೆಗಡಿ ಕೆಮ್ಮಿಗೆ ಔಷಧಿ ಕೊಡೋ ಡಾಕ್ಟರ್ ಹತ್ರ, ಹಾರ್ಟ್ ಆಪರೇಷನ್ಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಹುಡ್ಕೊಂಡು ಹೋಗ್ತಾನೆ ನಿವೃತ್ತಿ, ಯಾವ್ದರಿಂದ ಪರಿಹಾರವಾಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು. ಜನಕ್ಕೆ ಎಲ್ಲಿ ಗೊತ್ತಿದೆ, ಎಲ್ಲೋ ಕ್ಲೀನ್ ಅಂತ ಬಿಡ್ತಾರೆ ಹೋಗ್ಬಿಟ್ಟು. ಏನೋ ದುಃಖ ಇದೆ ಮನಸ್ಸಿನಲ್ಲಿ, ಪರಿಹಾರ ಆಗಬೇಕು. ದುಃಖ ಇರೋದು ಸರಿ, ಪರಿಹಾರ ಆಗಬೇಕು ಸರಿ, ಅದು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ವಲ್ಲ. ಇವನಿಗಿಂತ ಜಾಸ್ತಿ ದುಃಖ ಅವನ ಹತ್ರ ನಿಂತ್ಕೊಂಡಿರ್ತಾನೆ ಕಿವನ. ಏನು ಪ್ರಯೋಜನ ಇದರಿಂದ? ಅವನಿಗೆ ಈ ನೂರಾರು ದುಃಖ ಇದ್ರೆ ಇವನಿಂದ ಆಗೋ ಪ್ರಯೋಜನ ಏನು? ಇದರಲ್ಲಿ ಜನಕ್ಕೆ ಗೊತ್ತೇ ಇಲ್ಲ. ಪ್ರವೃತ್ತಿಂಚ ನಿವೃತ್ತಿಂಚ, ಎಲ್ಲಿ ಪ್ರವೃತ್ತಿ ಆಗಬೇಕು, ಎಲ್ಲಿಂದ ನಿವೃತ್ತಿ ಆಗಬೇಕು, ಇನ್ನೊಂದು ಅರ್ಥ ಅದಕ್ಕೆ. ಯಾವುದರಿಂದ ಪ್ರವೃತ್ತಿ, ಯಾವುದರಿಂದ ನಿವೃತ್ತಿ ಅಂತ ಒಂದರ್ಥ. ಯಾವುದರರ್ಥ ಪ್ರವೃತ್ತನಾಗಬೇಕು, ಎಲ್ಲಿಂದ ನಿವೃತ್ತನಾಗಬೇಕು. ಪ್ರವೃತ್ತಿ ಅಂದ್ರೆ ವಿಧಿ, ನಿವೃತ್ತಿ ಅಂದ್ರೆ ನಿಷೇಧ. ಯಾವುದನ್ನ ಬಿಡಬೇಕು, ಯಾವುದನ್ನ ತಿನ್ನಬೇಕು. ಇವತ್ತೇನಿಲ್ಲ, ಹಾಕಿದ್ದೆಲ್ಲ ತಿನ್ಬೇಕು ಅಷ್ಟೇ, ಹೊರತು ಬೇರೆ ಇಲ್ಲೇ ಇಲ್ಲ. ಏನ್ ಹೋದ ತಿಂದ ಏನ್ ಹಾಕಿದ್ದಾರೆ ಏನು ಯೋಚನೆ ಕೂಡ ಮಾಡೋದಿಲ್ಲ. ಯಾವ ಆಹಾರ ತಿಂದ್ರೆ ದೇಹಕ್ಕೆ ಸಾಧನೆ, ದೇಹಕ್ಕೆ ಒಳ್ಳೆಯ ಒಂದು ಆರೋಗ್ಯಾದಿಗಳು ಬರುತ್ತೆ, ಆಯುಷ್ಯ ಹೆಚ್ಚುತ್ತೆ. ಯೋಚನೆ ಹೋದ ತಿಂದ ಬಂದಿದ್ದೇ ಕೆಲಸ. 100ಕ್ಕೆ 99 ಪಾಲು ಜನ ಯೋಚನೆ ಕೂಡ ಮಾಡೋದಿಲ್ಲ. ಅದಕ್ಕೆ ಪ್ರವೃತ್ತಿಂಚ ನಿವೃತ್ತಿಂಚ, ಪ್ರವೃತ್ತಿ ನಿವೃತ್ತಿಗಳಾಗಬೇಕು. ಅದಕ್ಕೆ ಬುದ್ಧಿ ಇಲ್ಲ, ಇಲ್ಲ ಬುದ್ಧಿ ಇಲ್ಲದವರು ಅರ್ಥ. ಯಾರೋ ಮಕ್ಕಳು ಹೋಗ್ತಾರೆ, ಕೊಟ್ಟು ತಿಂದು ಬಿಡ್ತಾರೆ, ಬಂದು ಬಿಡ್ತಾನೆ ಹೇಳ್ತಾರೆ, ಅಯ್ಯೋ ತಿಂದು ಬಿಟ್ಟಿ, ಅದನ್ನ ಯೋಚನೆ ಮಾಡಲಿಲ್ಲ ನೀನೀಗ ಅಂತ ಬೈದು ಬಿಡ್ತಾರೆ. ಇಲ್ಲಿ ನೋಡಿ, ಸಿಗ್ನಲ್ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಯಾವ ಸಿಗ್ನಲ್ ಬಂದ್ರೆ ಹೋಗ್ಬೇಕು, ಏನ್ ಬಂದ್ರೆ ನಿಲ್ಬೇಕು, ರೈಟ್ ಯಾವ್ದು ಲೆಫ್ಟ್ ಯಾವ್ದು ಗೊತ್ತಿಲ್ಲದೆ ಹೋದ್ರೆ ಏನಪ್ಪ ಡ್ರೈವಿಂಗ್ ಬಂದ್ ಏನು ಉಪಯೋಗ ಇಲ್ಲ. ಅಲ್ಲಿ ಸಿಗ್ನಲ್ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಇರಬೇಕು ಅವನಿಗೆ. ಈಗ ಸ್ಟಾಪ್ ಅಂದ್ರೆ ಸ್ಟಾಪ್ ಆಗಬೇಕು, ಗ್ರೀನ್ ಬಂದ ತಕ್ಷಣ ಮೂವ್ ಆಗಬೇಕು, ಇದೆಲ್ಲ ಪರಿಜ್ಞಾನ ಇದೆ. ಅದಕ್ಕೆ ಪ್ರವೃತ್ತಿಂಚ ನಿವೃತ್ತಿಂಚ, ಒನ್ ವೇ ಯಾವುದು ಯಾವುದಲ್ಲ, ಯಾವುದು ಯಾವ ವರ್ಷದಲ್ಲಿ ಒನ್ ವೇ, ಮತ್ತೆ 24 hours ಬೇರೆ, ಬಿಟ್ವೀನ್ 10 and 6 ಬೇರೆ, ಕೆಲವು ಏನೋ ಇರುತ್ತೆ. ಅವೆಲ್ಲ ತಿಳ್ಕೊಳ್ಳದೆ ಹೋದ್ರೆ ಅವನು ಸಂಚಾರ ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಜೀವನದಲ್ಲಿ ಪ್ರವೃತ್ತಿ ಯಾವ ಕಡೆಗೆ, ನಿವೃತ್ತಿ ಯಾವುದರಿಂದ, ದೇವಸ್ಥಾನದತ್ತ ಪ್ರವೃತ್ತಿ, ಕ್ಲಬ್ನಿಂದ ನಿವೃತ್ತಿ, ಅದಾಗಬೇಕು. ಇದು ಕ್ಲಬ್ಗೆ ಪ್ರವೃತ್ತಿ, ದೇವಸ್ಥಾನಕ್ಕೆ ನಿವೃತ್ತಿ ಆದರೆ ಪದ್ಧತಿ ಆಗುತ್ತೆ. ಊಟ ಪಥ ಎಲ್ಲ ಕೂಡ ಪಥ್ಯ, ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅದು ಕೂಡ ಪಥ್ಯನೆ, ಪ್ರವೃತ್ತಿಂಚ ನಿವೃತ್ತಿಂಚ. ಪ್ರತಿಯೊಂದು ಹಾಗೇನೆ. ಒಳ್ಳೆಯ ಡಾಕ್ಟರ್ ಹೋಗಿರ್ತಾನೆ, ಬರ್ತಾರೆ, ಮನೆ ಪಾಪ ಮನೆ ವಯಸ್ಸಾಗಿರುತ್ತಾರೆ, ಔಷಧಿ ತಂದೆ ತಂದೆ ಅಂತ ಹೇಳ್ತಾನೆ. ಏನೇನು ಔಷಧಿ ತಂದೆ ಅಷ್ಟೇನು, ಡಾಕ್ಟರ್ ಏನು ಹೇಳಿದ್ರು ಗೊತ್ತಿಲ್ಲ, ಪ್ರಯೋಜನ ಇಲ್ಲ. ಏನ್ ತಿನ್ಬೇಕು ಅಂತ ಮತ್ತೆ ಹೋದ ಅಲ್ಲಿ ಬಂದು, ಏನ್ ತಿನ್ಬೇಕು ಹೇಳ್ಕೊಂಬಂದ, ಏನ್ ಬಿಡಬೇಕು ಅಂತ ಹೇಳಿದ್ರು ಮತ್ತೆ ಹೋದ ಇನ್ನೊಂದ್ಸಲ. ಅದೆಲ್ಲ ಅಲ್ಲ, ತಗೊಂಡಾಗ ಎಲ್ಲ ಕೇಳಿಬಿಡ್ತಾನೆ, ಔಷಧಿ ಎಷ್ಟೊತ್ತು ತಗೋಬೇಕು, ಮತ್ತೆ ಯಾವ್ದನ್ನು ಬಿಡಬೇಕು, ಯಾವ್ದನ್ನು ತಗೊಳ್ಬೇಕು, ಯಾವ್ದು ಹಿತಕರ ಆಹಾರ ಯಾವುದಲ್ಲ, ಎಲ್ಲ ಒಪ್ಪಿಸ್ಬಿಡ್ತಾನ, ಗುಡ್ ಅಂದ್ ಬಿಡ್ತಾನೆ ಅಷ್ಟೇ. ಅವಳಿಗೆ ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ಎಕ್ಸ್ಟೆಂಡ್ ಮಾಡ್ಕೋತಾ 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 ಹೋದ್ರೆ ಎಲ್ಲಿ ಹೋಗಬೇಕು, ದೇವರನ್ನ ಸಂತೋಷ ಪಡಿಸಕ್ ಪ್ರವೃತ್ತಿ ಯಾವುದರಲ್ಲಿ ಮಾಡಬೇಕು ಅಲ್ಲಿ ಹೋಗಬೇಕು. ಕೊನೆಗೆ ಪ್ರಣಯಾಮೋ ವಾಸುದೇವಂ, ಏನನ್ನ ಬಿಟ್ಟರೆ ದೇವರು ಭಾರಿ ಸಂತೋಷ ಪಡ್ತಾನೆ ಅದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಟ್ಟು ಏನು, ದೇವರನ್ನ ಸಂತೋಷ ಪಡಿಸಬೇಕು. ಪ್ರವೃತ್ತಿ ಯಾವ ಕಡೆ ಹೋದ್ರೆ ದೇವರು ಸಂತುಷ್ಟನಾಗ್ತಾನೆ, ಯಾವ್ದರಿಂದ ನಿವೃತ್ತಿ ಆದ್ರೆ ದೇವರು ಸಂತೋಷ ಪಡ್ತಾನೆ, ಅದು ವಿಧಿ ನಿಷೇಧಗಳು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ತಿಳ್ಕೊಳ್ತಕ್ಕಂಥದ್ದು ಸಾತ್ವಿಕ ಬುದ್ಧಿಯ ಲಕ್ಷಣ. ಅಂದ್ರೆ ಯಾವಾಗಲೂ ಆ ಕಡೆಗೆ ಗಮನ, ಪ್ರತಿಯೊಂದು ಸರ್ತಿಯು ಕೂಡ ಅದು ಯೋಚನೆ ಮಾಡೇ ಇರ್ತಾನಲ್ಲ, ಇದು ಸಾತ್ವಿಕ ಬುದ್ಧಿಯ ಲಕ್ಷಣ. ಪ್ರವೃತ್ತಿಂಚ ನಿವೃತ್ತಿಂಚ. ನೋಡಿ ಶಲ್ಯರಾಜ ಪಾಪ ದುರ್ಯೋಧನ ಏನು ವ್ಯವಸ್ಥೆ ಮಾಡಿದ್ದ, ಏನು ದಾರಿದ್ದಕ್ಕೂ ಶಲ್ಯ ಹೊರಟಿದ್ದು ಪಾಂಡವರ ಕಡೆ ಸೇರಬೇಕು. ಪಾಂಡವರು ಹತ್ತಿರದ ಬಂಧುಗಳು, ನಕುಲ ಸಹದೇವರಂತೂ ಆತನ ತಂಗಿಯ ಮಕ್ಕಳು, ಸದ್ಯ ಮಾದ್ರಿಯ ಮಕ್ಕಳು. ಈ ಕುರುಪಾಂಡವರ ಯುದ್ಧ ಶುರುವಾಗಿದೆ, ಅಲ್ಲಿ ಹೋಗಬೇಕು. ಸೈನ್ಯ ಸಮೇತ ಹೊರಟ, ದುರ್ಯೋಧನ ನೋಡಿದ, ತಾನು ಹಿಡಿಬೇಕು ಅಂತ ತೀರ್ಮಾನ ಮಾಡಿದ. ಅದು ಲಾಂಗ್ ಡಿಸ್ಟೆನ್ಸ್, ಶಲ್ಯರಾಜ ಇಲ್ಲಿ ಇಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಅಲ್ಲೆಲ್ಲ ದುರ್ಯೋಧನ ಏನ್ ಮಾಡಿಬಿಟ್ಟ, ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿಬಿಟ್ಟು, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿಬಿಟ್ಟ. ಪಾಪ ಶಲ್ಯರಾಜ ನೋಡ್ತಾರೆ, ಎಲ್ಲ ವ್ಯವಸ್ಥೆ ಇದೆ, ಬನ್ನಿ ನಾಳೆ ಮಹಾರಾಜ ಬಾಂತಕರೇ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಏನು ಏನೇ ವೈಭವ, ಇನ್ನು ಮುಂದೆ ಹೋದ ಮತ್ತೆ ನೋಡ್ತಾನೆ, ಮತ್ತೊಂದು ಕಡೆ ಅದೇ ರೀತಿಯ ವ್ಯವಸ್ಥೆ, ಏನು ಕೊರತೆನೂ ಇಲ್ಲ. ಭಾರಿ ಖುಷಿಯಾಗೋಯ್ತು, ತಗೊಳ್ಳೆಲ್ಲ ಉಪಯೋಗಿಸಿದ್ದು ಎಲ್ಲ ಮುಗಿಸಿದ್ದು ಅಷ್ಟೇ ಸರಿಯಾಗಿ ಅವನಿಗೆ ಭಾರಿ ಖುಷಿಯಾಯಿತು. ಅವನಿಗೆ ಹೇಳಿದ, ಯೈದಂ ಕಾರಯಾಮಾಸ ತಸ್ಯಾಭೀಷ್ಟಂ ಕರೋಮ್ಯಹಂ, ಶಪಥ ಮಾಡಿಬಿಟ್ಟ. ಇಷ್ಟೆಲ್ಲ ನಾನು ಅನುಕೂಲತೆ ಯಾರು ಮಾಡಿಕೊಟ್ಟಿದ್ದಾರೋ ಅವನು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದ. ತಕ್ಕ ದುರ್ಯೋಧನ ಬಂದ, ಮಾವಾಗ ನಿಮ್ಮ ಸತ್ಯ ಮಾಡಬೇಕೀಗ, ಯಾರು ಮಾಡಿದ್ದಾರೆ ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದೆಯಲ್ಲ, ಕೊಡು ಕೊಡು ಅಂತ ಹೇಳಿದ. ಏನು ಕೊಡಬೇಕು, ನನ್ನ ಕಡೆ ಬಾ ಯುದ್ಧಕ್ಕೆ ಅಂತ ಹೇಳಿದ. ಎಂಥ ದುರಂತ, ಈ ಕಥೆ ಗೊತ್ತಿಲ್ಲದೆ ಹೋದ್ರೆ ನಮಗೆ ಮಹಾಭಾರತ ಯುದ್ಧದೊಳಗೆ ಶಲ್ಯರಾಜ ಶಲ್ಯ ಪರ್ವನೇ ಇದೆ ದುರ್ಯೋಧನ ಕಡೆಗೆ. ಅದು ಪಾಂಡವರ ಹತ್ತಿರದ ಸಂಬಂಧಿ, ಕೌರವ ಕಡೆ ಯಾತಕ್ಕೆ ಸೇರಿದ ಅಂದ್ರೆ ದುರ್ಯೋಧನ ಕುತಂತ್ರಕ್ಕೆ ಬಲಿಯಾಗಿಬಿಟ್ಟ. ಶಲ್ಯರಾಜನ ಬುದ್ಧಿನ ಅಟ್ಯಾಕ್ ಮಾಡದ, ಕೆಡಿಸೇ ಬಿಟ್ಟದ. ನೋಡಿದ್ರೆ ಅಲ್ಲಿ ನಿವೃತ್ತನಾಗಿದ್ರೆ, ನನಗೆ ಬೇಕಿಲ್ಲ ಅಂತ ಅನ್ಕೊಂಡಿದ್ರೆ ಈ ಸಮಸ್ಯೆನೆ ಬರ್ತಿರಲಿಲ್ಲ. ಬಿಟ್ಟದ ಇದು ಮಾಡ್ಕೊಂಡ ಪ್ರಜೆ ಯಾರೋ ಕೊಟ್ಟು ಕೊಟ್ಟ ಕೊಟ್ಟ 10 ಪ್ರಕಾರ ಕೊಟ್ಟ ಇಸ್ಕೊಂಡ್ಬಿಟ್ಟ. ಕೊನೆ ಹೇಳಿದ, ನನ್ನ ಮಗನಿಗೆ ಮಾರ್ಕ್ಸ್ ಹಾಕಿ ಎಂದ, ಪ್ರಜೀತ ಇತ್ತ. ಸುಮ್ಮನೆ ಇಸ್ಕೊಳ್ಳೋದೇ ಇಲ್ಲ, ಬಂದ ಕೊನೆ ಹೇಳಿದ, ಕೊಟ್ಟು ಸುಮ್ಮನೆ ಕೊಟ್ಟಿಲ್ಲ, ಇದನ್ನ ದಕ್ಷಿಣೆ ಅಂತ ಕೊಟ್ಟಿಲ್ಲ, ಇದನ್ನ ಲಂಚ ಅಂತ ಕೊಟ್ಟಿದ್ದೇನೆ ಅಂತ ಹೇಳಿದ. ಏನು ಮಾಡಿದೆ, ಉಪಯೋಗ ಆಗಿದೆ, ಈಗಾಗಲೇನೆ ವಾಪಸ್ ಕೊಡೋದು ಸಾಧ್ಯತೆ ಇಲ್ಲ. ತಪ್ಪು ಮಾಡಬೇಕಾದ್ರೆ ಮೊದಲೇ ಕೇಳಿಬಿಟ್ಟಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಯಾಕೆ ಕೊಡ್ತಿದ್ದೆ ಹೇಳಿ, ಈಗ ಉತ್ತರ ಇಲ್ಲ. ತುಂಬಾ ಜನ ಸಿಕ್ಕಾಕೊಂಡು ಅದು ಸಿಕ್ಕಾಕೊಂಡ್ಬಿಟ್ಟೆ ಅಂತಾರಲ್ಲ, ಅದರಿಂದ ಏನೋ ಮಾಡಲಿಕ್ಕೂ ಸಿಕ್ಕಾಕೊಂಡ್ಬಿಡ್ತಾನೆ. ಅದೇ ದುರ್ಯೋಧನ ಏನು ಮಾಡಿದ, ಕೃಷ್ಣನ ಹಾಗೆ ಟ್ರಾಪ್ ಮಾಡಿ ಟ್ರೈ ಮಾಡಿದ, ಕೃಷ್ಣ ಸಂಧಾನಕ್ಕೆ ಅಂತ ಬರ್ತಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೇನ್ ಮಾಡಿದನಂತೆ, ಯಥಾ ಪ್ರಕಾರ ಅವನು ಓಲ್ಡ್ ಟೆಕ್ನಿಕ್ ಇತ್ತಲ್ಲ, ಅವನು ಎಲ್ಲರ ಬಲಿ ಹಾಕೋದು. ಅದಕ್ಕೋಸ್ಕರ ದಾರಿದ್ದಕ್ಕೂ ಸುಸಭಾ ಕಾರಾಯಾಮಾಸ, ಪುನಃ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟ. ಈ ದಾರಿದ್ದಕ್ಕೂ ಅವನು ಕೃಷ್ಣ ಎಲ್ಲಿಡ್ತಾನೆ ಅಂತ ಇದು ಕೊಟ್ಟಿಲ್ಲ, ಕೃಷ್ಣ ಟೈಮ್ ಟೇಬಲ್ ಕೊಟ್ಟಿಲ್ಲ, ಆದ್ರಿಂದ ಟು ಬಿ ಆನ್ ದಿ ಸೇಫರ್ ಸೈಡ್ ಅಂತ ಊದಕ್ಕೆ ವ್ಯವಸ್ಥೆ ಮಾಡಿಬಿಟ್ಟ. ಎಲ್ಲಿಡಿದ್ರು ಕೃಷ್ಣ ವ್ಯವಸ್ಥೆ ಆಗಿರ್ಬೇಕು. ಕೃಷ್ಣ ಏನ್ ಮಾಡಿದನಂತೆ ನೋಡಿ, ಶಲ್ಯರಾಜ ಸಿಕ್ಕಾಕೊಂಡ್ಬಿಟ್ಟ. ಕೃಷ್ಣ ಏನ್ ಮಾಡಿದ ಗೊತ್ತಾ, ಅಸಮೀಕ್ಷೈವ ದಾಶಾರ್ಹ, ಕಣ್ಣೆತ್ತಿ ನೋಡ್ಲಿ ಅಂತ ನಾನ್ ಸ್ಟಾಪ್ ಜರ್ನಿ ಸೀದಾ ಬಂದ್ಬಿಡ್ತಾನೆ ಹಸ್ತಿನಾಪುರ. ನಾನ್ ಸ್ಟಾಪ್ ನಿಲ್ಸಲೇ ಇಲ್ಲ ಕೃಷ್ಣ. ನೋಡಿ ಶಲ್ಯರಾಜ ಹೇಗೆ ಸಿಕ್ಕಾಕೊಂಡ, ಕೃಷ್ಣ ಹೇಗಿದ್ದು ಮಾಡಿದ ಯೋಚನೆ ಮಾಡಬೇಕು. ಅಸಮೀಕ್ಷೈವ, ಕಣ್ಣೆತ್ತಿ ನೋಡ್ಲೇ ಇಲ್ಲ ಅಂತ ಕೃಷ್ಣ. ದುರ್ಯೋಧನ ತಂತ್ರ ಎಲ್ಲ ಮುಗಿದೋಯ್ತಾನೆ, ಎಲ್ಲರನ್ನೂ ಟ್ರ್ಯಾಪ್ ಮಾಡಿದ. ಇಬ್ಬರನ್ನು ಮಾಡಕ್ಕಾಗಲಿಲ್ಲ ದುರ್ಯೋಧನನಿಗೆ, ಒಬ್ಬ ಭೀಮ ಒಬ್ಬ ಕೃಷ್ಣ, ಇಬ್ಬರನ್ನು ಏನು ಮಾಡಲಿಕ್ಕಾಗಲಿಲ್ಲ. ಈತ ಹರಿ ಆತ ವಾಯು, ಆದ್ರಿಂದ ಇವರಿಬ್ಬರ ಮೇಲೆ ಕಲಿಮತರಾದ ಅಸುರರ ಒಂದು ಆಕ್ರಮಣ ಯಾವ ರೀತಿಯಲ್ಲೂ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ದೃಷ್ಟಾಂತ. ಅದಕ್ಕೆ ಯಾವಾಗಲೂ ಸಹ ನಾವು ಅದನ್ನು ಯೋಚನೆ ಮಾಡ್ತಾ ಇರಬೇಕು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಕಾರ್ಯಂಚ ಅಕಾರ್ಯಂಚ, ಯಾವುದರಿಂದ ಕಾರ್ಯ ಯಾವುದರಿಂದ ಯಾವುದು ಅಕಾರ್ಯ.